ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಕ್ತಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಅಹಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಿಶಾರಿಣ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜಪದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ. ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು. ಮುಂದೆ ತನು ಚತುಷ್ಟಯಗಳು ನಾರಾಯಣನು ಹೃತ್ಕಮರಾಖ್ಯ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ಭಗವಂತ ತಾನೇ ವಿಶೇಷವಾಗಿರತಕ್ಕಂಥ ನಾಲ್ಕು ಶರೀರಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣ ಮೂರ್ತಾತ್ಮಕನಾಗಿದ್ದಾನೆ ನಿಂತಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ. ಜಾಗರ ಸ್ವಪ್ನಗಳು ವರಭೋಗಿ ಶಯನನು ಬಹು ಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಛರೀರಮನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತ ಅಂಶಗಳನೇಕತ್ರ ಎದುಸುವ. ಜಾಗರ ಸ್ವಪ್ನಗಳಲ್ಲಿ ಜೀವ ಎಷ್ಟಿರ್ತಾನೆ ಅಂದರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅಣಿತಿಹುದು ಜೀವ ಪರಮಾಣು. ಅಂತಹ ಜೀವ ಎಲ್ಲಿರ್ತಾನೆ ಅಂದರೆ ಈ ಶರೀರದ ಹೃದಯದ ಮಧ್ಯದಲ್ಲಿ ಕಮಲ, ಆ ಕಮಲದಲ್ಲಿ ಮೂಲೇಶ ನಾಮಕ ಭಗವಂತ, ಆತನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಅಂದ್ರು. ಈ ರೀತಿಯಾಗಿ ಜೀವ ಮೂಲೇಶ ನಾಮಕ ಭಗವಂತನ ಪಾದ ಮೂಲದಲ್ಲಿಪ್ಪ ವಾಯುದೇವರ ಪಾದ ಮೂಲದಲ್ಲಿ ತಾನಿರ್ತಾನೆ ಅಂದ್ರು. ಅಂಥ ಜೀವ ಹೃದಯದಲ್ಲಿದ್ದುಕೊಂಡು ಕಣ್ಣಲ್ಲಿ, ಕಣ್ಣಿಂದ ನೋಡೋದು ಹೇಗೆ, ಈ ಸ್ಥೂಲ ದೇಹದ ಕಣ್ಣಿಂದ ನೋಡೋದು ಹೇಗೆ, ಈ ಸ್ಥೂಲ ದೇಹದ ಕೈಯಿಂದ ಮುಟ್ಟೋದು ಹೇಗೆ, ಸ್ಥೂಲ ದೇಹದ ಕಾಲಿಂದ ಸ್ಪರ್ಶ ಆದವುಗಳು ಗೊತ್ತಾಗೋದು ಹೇಗೆ, ಆಕಾರಕ್ಕೆ ಓಡಿ ಬರ್ತಾನ ಅಲ್ಲಿಗೆ ಅಂದರೆ ಇಲ್ಲ ಅಂದರು. ಜೀವ ಹೃದಯದಲ್ಲೇ ಇದ್ದರೂ ಕೂಡ ಜೀವನ ಪ್ರಕಾಶ ಇಡೀ ಶರೀರ ವ್ಯಾಪಿಸಿರುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಚಿಚ್ಛರೀರ ಅಂದರೆ ಚಿತ್ತ ಅಂದ್ರೆ ಜ್ಞಾನ, ಜ್ಞಾನಾತ್ಮಕ ಶರೀರ ಜೀವನದ್ದು. ಆ ಶರೀರದ ಪ್ರಕಾಶ ಅಂದ್ರೆ ಜ್ಞಾನ ಪ್ರಕಾಶ ಎಲ್ಲಾ ಶರೀರ ಸುತ್ತ ಒಳಗೆಲ್ಲ ವ್ಯಾಪಿಸಿರುತ್ತೆ. ಆ ಪ್ರಕಾಶ ವ್ಯಾಪಿಸೋದು ಹೇಗೆ ಅಂದರೆ, ದೇವ ಜೀವನ ಸುತ್ತ ಇರುವ ಪ್ರಕಾಶದಲ್ಲಿ ತಾನೇ ವಾಸುದೇವ ನಾಮಕನಾಗಿ ನಿಂತಿರ್ತಾನೆ. ನಿಂತಿದ್ದು ಈ ಪ್ರಕಾಶವನ್ನ ಸುಷುಪ್ತಿ ಕಾಲದಲ್ಲಿ ಒಳಗೆ ಇರುವ ಜೀವನೊಳಗೆ ಆ ಪ್ರಕಾಶ ಇರುವಂತೆ ಮಾಡುತ್ತಾರೆ. ಎಚ್ಚರ ಕಾಲದಲ್ಲಿ ಮತ್ತು ಸ್ವಪ್ನ ಕಾಲದಲ್ಲಿ, ಜಾಗೃತ್ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಭಗವಂತ ಏನು ಮಾಡುತ್ತಾನೆ ಅಂದರೆ, ಈ ಜೀವನೊಳಗಿಂದ ಅವನ ಪ್ರಕಾಶವನ್ನ ಹೊರತರ್ತಾನೆ. ತಾನೇ ವಾಸುದೇವ ನಾಮಕನಾಗಿ ಹೊರಬಂದು ಅವನ ಪ್ರಕಾಶವನ್ನ ಹೊರತಂದು ಹೇಗ್ ಮಾಡುತ್ತಾನೆ ಅಂದ್ರೆ, ಆ ಪ್ರಕಾಶವನ್ನ ವಿಭಾಗ ಮಾಡುತ್ತಾನೆ. ಯದ್ಯಪಿ ನಿರಂಶರಿವರು ಸಾಂಶರಲ್ಲ, ಆದರೆ ಇವರ ಶರೀರವನ್ನ ವಿಭಾಗ ಮಾಡಿ ಆಯಾ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡುವಂತೆ ಎಲ್ಲಾ ದೇಹದಲ್ಲಿ ಪ್ರವೇಶ ಮಾಡಿಸಿರ್ತಾನೆ. ಜಾಗರ ಸ್ವಪ್ನಗಳು ವರಭೋಗಿ ಶಯನನು ಅಂದರೆ, ಶ್ರೇಷ್ಠನಾಗಿರತಕ್ಕಂಥ ಆ ಶೇಷದೇವರ ಪರ್ಯಂಕನಾಗಿರದ ಭಗವಂತ ಸಂಕರ್ಷಣ ನಾಮಕ ಪ್ರಾಗ್ಧನಾಮಕ ಹರಿ ಭಗವಂತ ಏನು ಮಾಡುತ್ತಾನೆ ಅಂದರೆ, ನಿರಂಶ ಜೀವರ ಚಿಚ್ಚರೀರವನು ವಿಭಾಗ ಬಹುಪ್ರಕಾರ ವಿಭಾಗ ಗಹಿಸಿ ನಮ್ಮ ಪ್ರಕಾಶಮಯವಾದ ಶರೀರವನ್ನ ವಿಭಾಗ ಮಾಡಿ ನಮ್ಮ 11 ಇಂದ್ರಿಯಗಳಲ್ಲಿ ಸಪ್ತಧಾತುಗಳಲ್ಲಿ ಎಲ್ಲಾ ಕಡೆ ಪ್ರವೇಶ ಮಾಡಿಸ್ತಾನೆ ಜೀವನನ್ನ. ಮತ್ತು ಸುಷುಪ್ತಿ ಕಾಲದಲ್ಲಿ ಅಂದರೆ ಎಚ್ಚರ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳಲ್ಲಿ ಜೀವನ ಪ್ರಕಾಶ ಇಟ್ಟಿರ್ತಾನೆ, ಮನಸ್ಸಿನಲ್ಲೂ ಇಟ್ಟಿರ್ತಾನೆ. ಸ್ವಪ್ನ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳಿಂದ ಜೀವನ ಪ್ರಕಾಶವನ್ನ ಹೊರತೆಗೆದು ಬರೇ ಮನಸ್ಸಿನಲ್ಲಿ ಮಾತ್ರ ಇರುವಂತೆ ಮಾಡಿರ್ತಾನೆ. ಸುಷುಪ್ತಿ ಕಾಲದಲ್ಲಿ ಆ ಮನಸ್ಸಿನಲ್ಲೂ ಇರುವಂತಹ ಜೀವನ ಪ್ರಕಾಶವನ್ನ ಹಿಂತೆಗೆದು ಜೀವನೊಳಗೇ ಇರುವಂತೆ ಮಾಡುತ್ತಾನೆ. ಅದು ಹೇಗಾಗುತ್ತೆ ದುಷ್ಟ ಅಂತ ಅಂದರೆ, ಸಾಗರವ ನದಿಗೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಯೋಜಿಸುವ. ಇವನಲ್ಲಿ ಭೇದ ಇಲ್ಲ, ಇವನ ರೂಪಗಳಿಗೆ ಭೇದವಿಲ್ಲ. ಯದ್ಯಪಿ ಜೀವನ ಸ್ವರೂಪ ದೇಹದ ಪ್ರಕಾಶವನ್ನ ವಿಭಾಗ ಮಾಡಿದಾಗ ಅಲ್ಲಿ ವಿಭಾಗ ಉಂಟು, ಆದರೆ ಆ ವಿಭಾಗಗಳಲ್ಲಿ ಆಯಾ ವಿಭಾಗಕ್ಕನುಗುಣವಾದ ರೂಪ ಧಾರಣೆ ಮಾಡಿದ ಭಗವದ್ ರೂಪಗಳಲ್ಲಿ ಭೇದ ಇಲ್ಲ. ಅದಕ್ಕೆ ವಿಯೋಗರಹಿತ ಅಂದು ಆ ರೀತಿಯಾಗಿರತಕ್ಕಂತಹ ಭಗವದ್ ರೂಪ ಏನು ಮಾಡುತ್ತೆ ಅಂದರೆ, ಜೀವನ ಚಿಚ್ಚರೀರ ಅಂದರೆ ಪ್ರಕಾಶವನ್ನ ಸುತ್ತಿರುವ ಪ್ರಕಾಶವನ್ನ ಬಹುಪ್ರಕಾರ ವಿಭಾಗ ಮಾಡಿ ಅದನ್ನ ವಿಶೇಷವಾಗಿ ಎಲ್ಲಾ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಇರುವಂತೆ ಮಾಡಿ ಕೊನೆಗೆ ಅದನ್ನು ಉಪಸಂಹಾರ ಮಾಡಿ ಏನ್ ಮಾಡುತ್ತೆ ಅಂತ ಹೇಳಿ ಮಾಡ್ತಾನೆ ಭಗವಂತ ಅಂದರೆ, ಸುಷುಪ್ತಿ ಕಾಲದಲ್ಲಿ ಎಲ್ಲಾ ಜೀವನ ಸ್ವರೂಪ ದೇಹದಲ್ಲೇ ಲಯ ಆಗುವಂತೆ ಮಾಡುತ್ತಾನೆ. ಇದು ಒಂದು ದಿವಸ ಅಲ್ಲ, ಪ್ರತಿ ದಿವಸ ದೇವರು ಮಾಡುವ ಕೆಲಸವೇ ಇದು. ನಮ್ಮ ಪ್ರಕಾಶ ತೆಗೀತಾನೆ ವಾಸುದೇವ ನಾಮಕನಾಗಿ ಒಳಗಿದ್ದುಕೊಂಡು, ಆ ಪ್ರಕಾಶದೊಳಗೆ ತಾನು ವ್ಯಾಪಿಸಿದ್ದು ಅದನ್ನ ನಾನಾ ಇಂದ್ರಿಯಗಳಲ್ಲಿ ಎಲ್ಲಾ ಕಡೆ ವ್ಯಾಪಿಸುವಂತೆ ಮಾಡಿ ನಮಗೆಲ್ಲ ಎಚ್ಚರ ಕಾಲದಲ್ಲಿ ಭೋಗ ಕೊಡುತ್ತಾನೆ. ಸ್ವಪ್ನ ಕಾಲದಲ್ಲಿ ಸ್ವಪ್ನದಲ್ಲಿ ಭೋಗಗಳು ಕೊಡುತ್ತಾನೆ. ನಂತರ ಸುಷುಪ್ತಿ ಕಾಲದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿದ ಆ ಪ್ರಕಾಶವನ್ನ ಹಿಂತೆಗೆದು ನಮ್ಮ ಸ್ವರೂಪ ದೇಹದ ಒಳಗೆ ಹೋಗುವಂತೆ ಮಾಡುತ್ತಾನೆ. ಇದು ಭಗವಂತ ಮಾಡುವಂತಹ ಪ್ರಧಾನ ವ್ಯಾಪಾರ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇದನ್ನು ಯಾರು ಚಿಂತನೆ ಮಾಡುತ್ತಾರೋ, ಇದು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಆಯಾ ಸ್ವಪ್ನದಲ್ಲಿ ಎಚ್ಚರ ಕಾಲದಲ್ಲಿ ಮತ್ತು ಗಾಢ ನಿದ್ರೆ ಸುಷುಪ್ತಿಯಲ್ಲಿ ಏನೇನು ಸುಖ ಬರುತ್ತೆ ಅದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡುವಂತಹ ತಾಕತ್ತು ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತ ಒಂದೊಂದು ಇಂದ್ರಿಯದಲ್ಲಿ ಜೀವನ ಶರೀರವನ್ನ ಅಂದರೆ ಪ್ರಕಾಶವನ್ನ ಪ್ರವೇಶ ಮಾಡಿಸಿ ಅಲ್ಲಿ ಶಕ್ತಿಪ್ರದನಾಗಿ ತಾನೇ ಆ ಎಲ್ಲ ವ್ಯಾಪಾರ ಮಾಡಿಸ್ತಾನೆ. ಮತ್ತು ಅಲ್ಲಿಂದ ಜೀವನನ್ನ ಆ ಪ್ರಕಾಶವನ್ನ ಕರತಂದು ಜೀವನೊಡೆಗೆ ಸೇರಿಸಿ ಬಿಡುತ್ತಾನೆ ಎಂಬುದನ್ನ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ, ರಹಸ್ಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ದಾಸರಾಯ. ನಂತರ ಭಾರ್ಯದಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಬೋಲಿತ್ತು. ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತ ಕೊಳುತಿಹ. ಅನಾರ್ಯರಿಗೆ ಈತನ ವಿಹಾರವು ಗೋಚರಿಕುದೇನು? ಭಾರ್ಯರಿಂದೊಡಗೂಡಿ ದೇವ ತನ್ನ ಅನೇಕ ರೂಪಗಳಿಂದ ತನ್ನ ಭಾರ್ಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಜೊತೆಗೇನೆ ಬರ್ತಾನೆ. ಭಾರ್ಯರಿಂದೊಡಗೂಡಿ ಹೇಗಿರ್ತಾನೀತ? ಕಾರಣ ಕಾರ್ಯವಸ್ತುಗಳಲ್ಲಿ ಎಂದರು. ಇಡೀ 24 ತತ್ವಗಳಿಗೆ ಕಾರಣವಾದ ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಯಲ್ಲೂ ತಾನೇ ಇರ್ತಾನೆ. ಮೂಲ ಪ್ರಕೃತಿಯಿಂದ ಬಂದಿರತಕ್ಕಂಥ ಮತ್ತು 24 ತತ್ವಗಳಲ್ಲಿ ಅದರಲ್ಲೂ ಕೂಡ ಮಹತ್ತತ್ವ ಅವ್ಯಕ್ತ ತತ್ವದ ಕಾರ್ಯ, ಅಹಂಕಾರ ತತ್ವಕ್ಕೆ ಕಾರಣ. ಹಾಗೆ ಒಂದೊಂದು ತತ್ವವೂ ಕೂಡ ಹಿಂದಿನ ತತ್ವದ ಕಾರ್ಯ, ಮುಂದಿನ ತತ್ವಕ್ಕೆ ಕಾರಣ. ಆ ರೀತಿಯಾಗಿ ಎಲ್ಲ ಕಾರಣ ಕಾರ್ಯ ಪದಾರ್ಥಗಳಲ್ಲಿ ತಾನೇ ಸ್ವಾಮಿ ಇರ್ತಾನೆ. ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಅಂದ್ರು. ಮಹತ್ತತ್ವ ಅದು ಅಹಂಕಾರ ತತ್ವಕ್ಕೆ ಪ್ರೇರಕ, ಅಹಂಕಾರ ತತ್ವ ಮಹತ್ತತ್ವದಿಂದ ಪ್ರೇರ್ಯ. ಭಗವದ್ ರೂಪ ಮಹತ್ತತ್ವದಲ್ಲಿದ್ದುಕೊಂಡು ಪ್ರೇರಕ ಅಂತ ಕರೆಸಿಕೊಳ್ಳುತ್ತೆ, ಪ್ರೇರಕ ರೂಪದಿಂದಿರ್ತಾನೆ. ಅಹಂಕಾರ ತತ್ವದಲ್ಲಿ ಪ್ರೇರ್ಯ ಅಂತ ಪ್ರೇರ್ಯ ರೂಪಗಳಿಂದ ಇರ್ತಾನೆ ಭಗವಂತ. ಹಾಗೆ ಕಾರಣ ಕಾರ್ಯ ವಸ್ತುಗಳಲ್ಲಿ ಕಾರಣ ಕಾರ್ಯ ಅಂತ ಕರೆಸಿಕೊಂಡ 24 ತತ್ವಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ, ಪ್ರೇರಕ ರೂಪ ಪ್ರೇರ್ಯ ರೂಪ ಅಂತ ಎರಡು ರೂಪಗಳಿಂದ ಭಗವಂತ ಪಟತಂತುಗಳ ಓಲಿದ್ದು. ಹೇಗೆ ಈ ಬಟ್ಟೆಯಲ್ಲಿ ನೂಲು ಹೇಗೆ ಒಂದಕ್ಕೊಂದು ಹಾಗೆ ಹೆಣದಿರ್ತಾರೋ ಆ ಥರ ಎಲ್ಲಾ ಕಡೆ ವ್ಯಾಪಿಸಿರುತ್ತಾನೆ ಭಗವಂತ. ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತ ಕೊಡುತ್ತಿಹ. ತಾನು ಸೂರ್ಯ ಕಿರಣಗಳು ಎಲ್ಲಾ ಕಡೆ ವ್ಯಾಪಿಸಿರುತ್ತೆ, ಸೂರ್ಯಕಿರಣ ಇಲ್ಲದ ಜಾಗದಲ್ಲಿ ಎಲ್ಲಾ ಕಡೆ ಬರುತ್ತೆ ವ್ಯಾಪಿಸಿ. ಅಷ್ಟೇ ಅಲ್ಲದೆ ಅಂದರೆ ಸೂರ್ಯ ತನ್ನ ಕಿರಣಗಳಿಂದ ಅಭಿನ್ನವಾದ ತನ್ನ ರೂಪಗಳಿಂದ ಎಲ್ಲಾ ಕಡೆ ತನ್ನ ಭೂಮಿಯನ್ನು ವ್ಯಾಪಿಸಿ ಎಲ್ಲವನ್ನ ಸ್ವೀಕರಿಸ್ತಾನೆ, ಎಲ್ಲವನ್ನ ಕೊಡುತ್ತಾನೆ. ಆ ರೀತಿಯಲ್ಲಿ ಭಗವಂತ ತನ್ನಯ ವೀರ್ಯದಿಂದಲೇ ಕೊಡುತ್ತ ಕೊಳುತಿಹ. ಅಂದರೆ ತಾನೇ ಅಲ್ಲಿದ್ದು ಮೂಲ ರೂಪದಲ್ಲಿದ್ದು ಕೊಡುತ್ತಾನೆ, ಆ ಚಿಕ್ಕ ಚಿಕ್ಕ ರೂಪಗಳಿಂದ ತಗೊಳ್ಳುತ್ತಾನೆ. ಈ ರೀತಿಯಲ್ಲಿ ಅವನ ವಿಹಾರ ಅಜ್ಞಾನಿಗಳಿಗೆ ಹೇಗೆ ಗೊತ್ತಾಗುತ್ತಯ್ಯ? ಸಾಧ್ಯವೇ ಇಲ್ಲ. ಇದು ಜ್ಞಾನಿಗಳಿಂದ ವಿಶೇಷವಾಗಿ ತಿಳಿಯತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಭಗವಂತನ ಏನು ಕೊಡುತ್ತ ಕೊಳಿತಿಹ ಅಂದರೆ ಜೀವರಿಗೆ ಸುಖ ದುಃಖ ಕೊಡುತ್ತ, ಭೋಗಗಳನ್ನು ಕೊಡುತ್ತ ಭಗವಂತ ವಿಹಾರ ಮಾಡುತ್ತಾ ಇದ್ದಾನೆ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಇವನೇ ಪ್ರೇರಕ ಹೌದು, ಪ್ರೇರ್ಯರೂ ಹೌದು. ಅಂದರೆ ಇದು ತಿಳಿದು ಸುಮ್ಮನೆ ಇರುವುದಲ್ಲ, ಪ್ರತಿಯೊಬ್ಬರಲ್ಲಿ ನಿತ್ಯವೂ ಚಿಂತನೆ ಮಾಡಬೇಕು. ನಮ್ಮಲ್ಲಿರತಕ್ಕಂಥ 24 ತತ್ವಗಳು, ಅಲ್ಲಿ ತತ್ವಗಳಲ್ಲಿ ಭಗವದ್ ರೂಪಗಳು, ಆ ರೂಪಗಳಲ್ಲಿ ಪ್ರೇರಕ ರೂಪಗಳಿಂತಾವು, ಪ್ರೇರ ರೂಪಗಳು ಭಗವಂತನದಿಂತಾವು, ಹೀಗೆಲ್ಲ ತಿಳಿದು ನಿತ್ಯವೂ ಚಿಂತನೆ ಮಾಡುತ್ತಾ ಬಂದರೆ ಆ ಭಗವದ್ ರೂಪಗಳ ವ್ಯಾಪಾರ ನಮಗೆ ಪರಿಚಯ ಆಗಿಬಿಡುತ್ತೆ. ಭಗವಂತ ನಮಗೆ ವಿಶೇಷವಾಗಿ ಮನಸ್ಸಿನಲ್ಲಿ ಹೊಳೆಯುತ್ತಾ ಬರ್ತಾನೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಕೊಳ್ಳುತ್ತವನ ಹರಸುತಾ ಹರುಷ ಬರುವಂತೆ. ವರರುಹೆ ಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಜನಕ ತನ್ನಾತ್ಮಜಗೆ, ತಂದೆಯಾದವ ತನ್ನ ಮಗನಿಗೆ, ಮಗು ಚಿಕ್ಕವನಾಗಿದ್ದಾಗ ಅವನ ಮೇಲೆ ಪ್ರೀತಿಯಿಂದ ಅವನಿಗೆ ವರಭೂಷಣ ದುಕೂಲವ ತೊಡಿಸಿ ಒಳ್ಳೆ ಉತ್ತಮವಾದಂಥ ಉಡುಗೆ ವಸ್ತ್ರ ಆಭರಣ ಅಲಂಕಾರ ಎಲ್ಲವಾದಂಥದನ್ನು ತೊಡಿಸಿ ಎಲ್ಲರಿಗೂ ನಮಸ್ಕಾರ ಮಾಡುವಂತೆ ಮಾಡಿ ಆಶೀರ್ವಾದ ತಗೊಳ್ಳುವಂತೆ ಮಾಡಿ ಕೊನೆಗೆ ನನಗೂ ನಮಸ್ಕಾರ ಮಾಡು ಅಂತ ಹೇಳಿ ನಂತರ ಅವನಿಗೆ ವಿಶೇಷವಾಗಿ ಆಶೀರ್ವಾದ ಮಾಡುತ್ತಾನೆ ತಂದೆ. ಅರ್ಥ, ಅಯ್ಯೋ ನನ್ನ ಕಾಲ ಮೇಲೆ ಬಿಡಪ್ಪ ಅಂದ್ರೆ ಅವಾಗ ಹೇಳ್ತಾ ಇದ್ದಾರೆ ಭಗವಂತ ಹೇಗೆ ತಂದೆ ಮಗ ತನಗೆ ನಮಸ್ಕಾರ ಮಾಡೋದ್ರಲ್ಲಿ ತಾತ್ಪರ್ಯ ತಂದೆಗೆ ಏನಿರುತ್ತೆ ಅಂದ್ರೆ ಮಗ ಚೆನ್ನಾಗಿರಲಿ ಎಂಬುದಿರುತ್ತೆ ಅಷ್ಟೇ ಹೊರತು ನನ್ನ ಕಾಲ ಮೇಲೆ ಹಾಕೊಂಡು ಅವನ್ನ ಹೊತ್ತು ಬಿಡೋಣ ಕೆಳಗೆ ಹಾಕ್ಬಿಡೋಣ ಅಂತ ಯಾವ ತಂದೆಗೂ ಇರಲ್ಲ. ಮಗ ಚೆನ್ನಾಗಿರಲಿ ಅಂತ ಇರುತ್ತೆ. ಆ ನಮಸ್ಕಾರ ಎಂಬುದು ಅಂದರೆ ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗುತ್ತೆ ಎಂಬುದು ಅಭ್ಯಾಸ ಮಾಡಿಸಿದ್ರೆ ಅವನು ಚೆನ್ನಾಗಿರ್ತಾನೆ ಎಂಬುದು ಆ ತಂದೆಯ ತಾತ್ಪರ್ಯ ಆಗಿರುತ್ತೆ. ಆದ ಕಾರಣದಿಂದ ಹಾಗೆ ಭಗವಂತ ತನಗೆ ತಾನೇ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥಗಳೊಳಗೆ ಅಲ್ಲಿ ಭಗವಂತ ತಾನೇ ಪೂಜ್ಯ ತಾನೇ ಪೂಜಾ ತಗೊಳ್ಳುವವ. ಆದರೆ ಪೂಜಕ ನೆನೆಸಿ ನಮ್ಮೊಳಗೆ ನಿಂತು ನಮಗ ಕೈ ಕಾಲು ಕದಲಿಸಲಿಕ್ಕಾಗಲ್ಲ, ಇಂದ್ರಿಯಗಳು ಮನಸ್ಸು ಯಾವುದು ಕಲಿತು ಏನೂ ಕೆಲಸ ಮಾಡಲ್ಲ, ಅವನೇ ಮಾಡಿಸಬೇಕು. ವಿಜಯದಾಸರು ಹೇಳುತ್ತಾರೆ ಅನಾದಿಯಿಂದ ಎನ್ನ ಇಂದ್ರಿಯಗಳು ಇಲ್ಲದಾಗಿ ಇವೆ ಅಂತ. ಎಲ್ಲ ಇವೆ ಆದರೆ ಏನು ಉಪಯೋಗ, ಏನು ಕೆಲಸ ಮಾಡಲಿಕ್ಕಾಗಲ್ಲ, ನಿನ್ನ ಅನುಗ್ರಹದಿಂದಲೇನೆ ಇದು ಕೆಲಸ ಮಾಡಬೇಕು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ತಾನೇ ನಿಂತು ಅವನ ಪೂಜೆಯನ್ನ ನಮ್ಮಿಂದ ಅವನೇ ಮಾಡಿಸ್ತಾನೆ. ಅದಕ್ಕೆ ಪೂಜ್ಯ ಪೂಜಕ ಅವನೇ, ಪೂಜ್ಯನೂ ಅವನೇ ಪೂಜಕನೂ ಅವನೇ. ಅಷ್ಟೇ ಅಲ್ಲ, ಪೂಜ್ಯ ಅವ ಪೂಜಕರು ನಾವು ಅಂದ್ರೆ ನಮ್ಮೊಳಗಿದ್ದ ಅವನೇ ನಮ್ಮಿಂದ ಪೂಜೆ ಮಾಡಿಸ್ತಾನೆ. ಪೂಜಾ ಸಾಧನ ಪದಾರ್ಥಗಳು ಯಾರು ಅಂದ್ರೆ ಅದರೊಳಗೂ ಅವನೇ ಇರ್ತಾನೆ, ನಮ್ಮೊಳಗೂ ಅವನೇ ಇದ್ದು ಪೂಜೆಯನ್ನ ಮಾಡಿಸ್ತಾ ಆ ಪೂಜೆಗೆ ಬೇಕಾದ ಪದಾರ್ಥಗಳಲ್ಲೂ ತಾನೇ ನಿಂತು ನಮಗೆ ಒದಗಿಸಿಕೊಡುತ್ತಾ ಆ ಪೂಜೆಯನ್ನ ತಾನೇ ಸ್ವೀಕಾರ ಮಾಡಿ ಆ ಪೂಜೆಯಿಂದ ತನಗೇನು ಬೇಕಾಗಿಲ್ಲ, ಆ ಪದಾರ್ಥಗಳಿಂದ ತನಗೇನು ಬೇಕಾಗಿಲ್ಲ ಅಂತ ಸ್ವಾಮಿ ತಾನೇನು ಮಾಡುತ್ತಾನೆ ಅಂದರೆ ಫಲಗಳ ನೀವ ಭಜಕರಿಗೆ ಅಂದರೆ ಆ ಭಕ್ತರಿಗೆ ತಾನು ವಿಶೇಷವಾಗಿರತಕ್ಕಂತಹ ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ದೃಷ್ಟಾಂತ ನಾವು ಇಟ್ಟುಕೊಂಡ್ರೆ ಸರಿಯಾಗಿ ನಮಗೆ ಅರ್ಥ ಆಗುತ್ತೆ. ತಾಯಿ ಮಗ, ಮಗನಿಗೆ ತಾಯಿಯ ಕೈ ಹಿಡಿದು ನಡೆಯಬೇಕವ, ಅವನ ಪರಿಸ್ಥಿತಿ ಎಂತಹದ್ದನ್ನು ತಾಯಿ ಬಿಟ್ಟರೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಸ್ಥಿತಿ ಅವನದ್ದು. ತಾಯಿ ಕೈ ಬಿಟ್ರೆ ಇವನು ಕೈ ಹಿಡಿಯೋದನ್ನ ಬಿಟ್ರೆ ತಾಯಿದು ಬಿದ್ದುಬಿಡ್ತಾನೆ. ಆದರೆ ಈ ಮಕ್ಕಳಿಗೆ ಅಹಂಕಾರ ಬರ್ತಾ ಇರುತ್ತೆ, ನಂಗೆ ಬೇಡ ನಾನೇ ನಡೀತೀನಿ ನಾನೇ ಮಾಡ್ತೀನಿ ನಾನೇ ಊಟ ಮಾಡ್ತೀನಿ ಅಂತೆಲ್ಲ ಶುರು ಮಾಡ್ತಾ ಇರ್ತಾರೆ. ಯದ್ಯಪಿ ತಾಯಿ ಹೇಳ್ತಾ ಇರ್ತಾಳೆ ಇಲ್ಲಪ್ಪ ನನ್ನ ಹಿಡಿಯೋ ನನ್ನ ಹಿಡಿಯೋ ನನ್ನ ಹಿಡಿಯೋ ಅಂತ ಹೇಳಿ ಕೇಳಲ್ಲ, ಬೇಡ ನಾನೇ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ಅವಾಗ ಬೀಳತಾ ಇರ್ತಾರೆ. ಇತ್ತ ತಾಯಿಗೆ ಪರಿಸ್ಥಿತಿ ನನ್ನ ಕೈ ಹಿಡಿದು ನಡಿಯಪ್ಪ ಅಂದ್ರೆ ಮಗ ಕೇಳತಾ ಇಲ್ಲ, ಅಹಂಕಾರ ಇದೆ, ಹಾಗಂತ ಬಿಡೋಣ ಅಂತ ನೋಡೋಣ, ಅವನು ಬಿದ್ದು ಹೋಗ್ತಾ ಇದ್ದಾನೆ, ಹಲ್ಲು ಮುರಿತಾ ಇದೆ, ಹಿಡಿಲಿಕ್ಕೆ ಹೋದ್ರೆ ಬೇಡ ಅಂತಾನೆ. ಏನು ಮಾಡಿದರೆ ಇವನಿಗೆ ಒಳ್ಳೇದಾಗುತ್ತೆ ಅಂತ ತಲೆ ಕೆಡಿಸಿಕೊಂಡು ಕೂತಿರ್ತಾಳೆ ತಾಯಿ. ಅಂಥ ಕಾಲಕ್ಕೆ ಈ ಮಗ ಬಿದ್ದಾಗ ಬುದ್ಧಿ ಬಂದು ಅಯ್ಯೋ ಅಮ್ಮ ಇಲ್ಲದಿದ್ದರೆ ನನಗಾಗಲ್ಲ, ನನಗೆ ತೊಂದರೆ ಆಗುತ್ತೆ ಎಂಬುದು ತಿಳ್ಕೊಂಡು ಅಮ್ಮ ಏನಂದುಕೋಬೇಡ ಹೀಗಾಯಿತು ಕ್ಷಮಿಸು ಅಂತ ತಾಯಿ ಪಾದಕ್ಕೆ ಬಿದ್ದರೆ ಆ ತಾಯಿ ಅಂದರೆ ತಾಯಿಯನ್ನ ಅಮ್ಮ ನೀನೇ ಕೈ ಹಿಡಿ ನನಗಾಗಲ್ಲ ಅಂತ ಕರೆದರೆ ಆ ತಾಯಿಗಾಗುವಷ್ಟು ಆನಂದ ಇನ್ನೊಂದಲ್ಲ. ಏನ ಆನಂದ, ಒಳ ವಿಶ್ಲೇಷಣೆ ಮಾಡಿದರೆ ಆ ಮಗು ಇನ್ನ ಮೇಲೆ ನನ್ನ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅಂತ ಹೇಳಿ ಆ ರೀತಿ ಆನಂದವೋ ಇಲ್ಲ. ಇವನಿಗ ತಾಕತ್ತಿಲ್ಲ, ಇವನ ತಲೆಗೆ ಸರಿಯಾದ ಜ್ಞಾನ ಬಂದಿದೆ ಅಂದರೆ ಅವನಿಗಾಗಿ ತಾಕತ್ತಿಲ್ಲ, ನನ್ನಿಂದಾಗಿ ಅವನಿರ್ತಾನೆ ಎಂಬುದು ಅರ್ಥ ಆಯ್ತಲ್ಲ, ಇನ್ನ ಮೇಲೆ ಅವನು ಬೀಳಲ್ಲ ಚೆನ್ನಾಗಿರ್ತಾನೆ. ಇಷ್ಟೇ ತಾಯಿಯ ವಿಶೇಷ ಭಾವನೆ. ಅದನ್ನು ನೋಡಿ ಯಾರಾದರೂ ಇದೆಂತ ತಾಯಿಯಪ್ಪ ಮಗ ಯಾವಾಗ್ಲೂ ತನ್ನ ಮೇಲೆ ಡಿಪೆಂಡೆಂಟ್ ಆಗಿ ಅಮ್ಮ ಕೈ ಹಿಡಿ ಹಿಡಿ ಅಂತ ಹೇಳಬೇಕು ಅಂತ ಹೇಳ್ತಾಳೆ, ಅದು ಎಷ್ಟು ಕರ್ಕೋಟಗಳಪ್ಪ, ಅವನು ದಾಸನಂತೆ ಬಿದ್ದಿರಬೇಕಾ ಮಗ ಅಂತ ಇಷ್ಟೆಲ್ಲ ಮಾತುಗಳು ಮಾತಾಡಿದರೆ ಪಕ್ಕನೆ ನಾವೇ ಉತ್ತರ ಕೊಡುತ್ತೇವೆ. ಏನಂತ ಹೇ ಹುಚ್ಚರೆ, ಆಕೆಗೆ ಆ ಮಗುವನ್ನ ತನ್ನ ಕಾಲತ್ರೆ ಹಾಕೋಬೇಕು ಅಂತ ತಾತ್ಪರ್ಯ ಅಲ್ಲ, ಆ ಮಗುವಿಗೆ ತಾನಿಲ್ಲದಿದ್ರೆ ಗತಿ ಇಲ್ಲ, ಹೇಳಲಿಕ್ಕೆ ಆಗ್ತಾ ಇಲ್ಲ, ಅದವನ ತಲೆಗೆ ಬಂದ್ರೆ ಸಾಕು ಅವನು ಚೆನ್ನಾಗಿರ್ತಾನೆ ಎಂಬುದು ಆ ತಾಯಿಗೆ ಮನಸ್ಸಿಗೆ ಬಂದಿದೆ. ಆದ ಕಾರಣ ತಾಯಿ ಆ ರೀತಿ ಮಾಡಿದ್ದಾಳೆ ಅಂತ ನಾವು ಹೇಗೆ ಉತ್ತರ ಕೊಡುತ್ತೇವೋ ಹಾಗೆ ಭಗವಂತ ತಾನೇ ಪೂಜ್ಯ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆಂದ್ರೆ ನಮಗೆ ಸಂಸಾರ ಕಳೆದುಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಸಾಧನ ಅಂದ್ರೆ ಅವನ ಚಿಂತನ. ಅವನನ್ನೇ ನಾವು ಚಿಂತನೆ ಮಾಡತಾ 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 ಬಂದ್ರೆ ಅವನಂತಾಗಿ ನಾವು ಹೋಗ್ಬಿಡುತ್ತೇವೆ, ಅವನೇ ಆಗಲ್ಲ, ಅವನಂತೆ ನಾವು ಹಾಕ್ತೇವೆ. ಜ್ಞಾನಂದ ಆನಂದಮಯರಾಗಿ ನಾವು ಹೊರಡುತ್ತೇವೆ. ಅದಕ್ಕೇನು ಮಾಡಬೇಕು? ಅವನನ್ನೇ ಚಿಂತನೆ ಮಾಡಬೇಕು. ಅವನ ಚಿಂತನೆ ಮಾಡುವ ಕ್ರಮದಲ್ಲಿ ಬರುವುದೇ ಪೂಜಾ ಮೊದಲಾದವೆಲ್ಲ, ಅದೆಲ್ಲ ಇಟ್ಟದ್ದೆಲ್ಲ ಅವನ ನೆನಪಿಗಾಗಿ ಇಟ್ಟದ್ದು. ಅದರಿಂದ ಅವನ ನೆನಪಿಗೆ ಸಾಧನವಾದ ಪೂಜಾದಿಗಳನ್ನು ಅವನು ಮಾಡಿಸ್ತಾನೆ. ಯಾಕೆ ಅಂದ್ರೆ ನನ್ನನ್ನೇ ನೆನೆಯಪ್ಪ, ನನ್ನನ್ನೇ ನೆನೆದರೆ ನಿನಗೆ ಒಳ್ಳೆದಾಗುತ್ತೆ ಅಂತ ಭಗವಂತ ಮಾಡಿಸ್ತಾ ಇದ್ದಾನೆ. ಹೇಗೆ ಚಿಟ್ಟೆ ಚಿಕ್ಕ ಹುಳವನ್ನ ತಂದು ಗೂಡಲ್ಲಿ ಇಟ್ಟು ಅದಕ್ಕೆ ಬೇಕಾದ ಆಹಾರವನ್ನ ಎಲ್ಲವನ್ನ ಕೊಡತಾ ಬಂದಾಗ ಒಳಗಿರುವ ಹುಳ ಈ ಚಿಟ್ಟೆಯನ್ನೇ ಸದಾ ನೆನೆದು 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 ಅದರಂತಾಗಿ ಹೋಗ್ಬಿಡುತ್ತೆ. ಅದನ್ನೇ ಕೀಟ ವಿಷಸ್ಕೃತ ಅರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ಬಿಂದತೆ ತತ್ಸ್ವರೂಪತಾಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದನ್ನೇ ಕನ್ನಡದಲ್ಲಿ ಹೇಳ್ತಾರೆ ದಾಸರಾಯರು. ಕೀಟ ಪೆಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವದ್ ಖೇಟ ರೂಪವ ನೈರಿ ಆಡುವ ತರದಿ ಲೋಕದಳು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮ ಸಾಧನೆ ಏನು? ಅವನನ್ನೇ ನೆನೆಯುವುದು. ಅವನನ್ನೇ ನೆನೆಯುವುದರಲ್ಲಿ ಸಾಧನೆ ಯಾವುದು? ಪೂಜಾದಿಗಳು. ಅದನ್ನ ಅವನೇ ಮಾಡಿಸಬೇಕು, ಇಲ್ಲದಿದ್ರೆ ಬೇರೆ ಗತಿ ಇಲ್ಲ. ಅದಕ್ಕೆ ಅವನಿಗೆ ನಾವು ಮಾಡುವ ಪೂಜೆಯಿಂದ ಏನು ಬೇಕಾಗಿಲ್ಲ. ನಾವು ಅವನನ್ನ ಪೂಜಾ ನೆಪದಿಂದ ನೆನೆದರೆ ನಮಗೆ ಒಳ್ಳೆದಾಗುತ್ತೆ. ಅದಕ್ಕಾಗಿ ಪೂಜಾ ಸ್ವೀಕಾರ ಮಾಡುತ್ತಾನೆ, ನಮಗಾಗಿ ಸ್ವೀಕಾರ ಮಾಡುತ್ತಾನೆ. ಅವನಿಗೇನು ಬೇಕಾಗಿಲ್ಲ. ಆದ್ದರಿಂದ ಅವ ಪೂಜ್ಯನೂ ತಾನೇ ಆಗ್ತಾನೆ. ಪೂಜಾ ಮಾಡ್ಲಿಕ್ಕೆ ಕೈಲಾಗದಿದ್ರೆ ನಮ್ಮೊಳಗೆ ನಿಂತು ತನ್ನ ಪೂಜೆಯನ್ನ ಮಾಡಿಸಿಕೊಳ್ತಾ ಆ ಪೂಜೆಯ ನೆಪದಿಂದ ತನ್ನ ನೆನಪನ್ನು ಕೊಡತಾ ಆ ಪದಾರ್ಥಗಳು ತಾನೇ ಅವನಿಗೆ ಕೊಡತಾ ಪದಾರ್ಥದೊಳಗೆ ತಾನೇ ಇದ್ದು ಆ ಪದಾರ್ಥಗಳಿಂದ ತನಗೇನೂ ಬೇಡದಿದ್ದರೂ ಕೂಡ ಅದನ್ನು ಇವನಿಗಾಗಿ ಸ್ವೀಕಾರ ಮಾಡುತ್ತಾ ಒಟ್ಟಾರು ಇವನಿಗೆ ನನ್ನ ನೆನಪು ಸದಾ ಬರಲಿ ಎಂಬ ಈ ವಿಶೇಷ ಕಾರ್ಯಕ್ರಮ ಇವನಿಂದ ಮಾಡಿಸ್ತಾ ಇದ್ದಾನೆ. ಆ ನೆನಪಿನಿಂದ ಅವನು ಉದ್ಧಾರ ಮಾಡುತ್ತಾನೆ ಭಗವಂತ. ಇಷ್ಟು ಕರುಣಾಮಯ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳುತ್ತಾರೆ, ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವನರಹಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗಿಡುವ ತೆರದಂತೆ ಇಂದಿರಾಧವ ತನ್ನ ಇಚ್ಛೆಯಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾಸುಖಾತ್ಮಕ ಸಂಸ್ಕೃತಿಯೊಳಿಡುವ. ಇಲ್ಲಿ ಹೇಳುತ್ತಾರೆ, ತಂದೆ ಮಗನಿಗೆ ಬಹಳ ಸಂಭ್ರಮದಿಂದ ತನ್ನ ಬಂಧು ಬಳಗ ಎಲ್ಲವನ್ನ ಕರೆದು ಮದುವೆ ಮಾಡಿ ಆ ಹುಡುಗಿಯನ್ನ ಆ ಹುಡುಗನನ್ನ ಇಬ್ಬರನ್ನು ಸೇರಿ ಮನೆಯೊಳಗಿಟ್ಟು ಚೆನ್ನಾಗಿ ಸಂಭ್ರಮದಿಂದ ನೋಡುವಂತೆ ಇಂದಿರಾಥವ ಭಗವಂತ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ. ಯದ್ಯಪಿ ಜೀವನೇ ಸುತ್ತು ಲಿಂಗ ಶರೀರ ಅನಾದಿಯಿಂದ ಇದೆ, ಆ ಅನಾದಿಯಾದ ಲಿಂಗ ಶರೀರ ಎಂಥದ್ದು ಅಂದರೆ ಮೂರು ಗುಣಗಳಿಂದ ತಯಾರು. ಗುಣಗಳು ಅಂತ ಹೇಳಿದರೆ ಸೂಕ್ಷ್ಮವಾದ ಗುಣಗಳ ಅಂಶಗಳಿಂದ ತಯಾರಾದ್ದು, ಸತ್ವಾಂಶ ರಜೋಂಶ ತಮೋಂಶ. ಆ ಮೂರು ಅಂಶಗಳಿಂದ ತಯಾರಾದದ್ದೇ ಜೀವನ ಲಿಂಗ ದೇಹ. ಅದು ಯಾರು ತಯಾರು ಮಾಡಲಿಲ್ಲ? ಜೀವನಕ್ಕೆ ತುಷದಂತ ಲಿಂಗವು ಅಂತ. ಹೇಗೆ ಧಾನ್ಯಕ್ಕೆ ಹೊಟ್ಟು ಹೇಗೆ ಬರುತ್ತೋ ಹಾಗೆ ಜೀವನಿಗೆ ಲಿಂಗ ಅನಾದಿಯಿಂದದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಅನಾದಿಯಾದ ಲಿಂಗ ದೇಹ ಜೀವನ ಸುತ್ತೂ ಇದ್ರೂ ಕೂಡ ಹೇಗಿದೆ ಅಂದ್ರೆ ಅಂಟಿಲ್ಲದೆ ಇದೆ, ಅದರ ಅಂಟು ಬರ್ತಾ ಇಲ್ಲ. ಅದಕ್ಕೇನು ಮಾಡಿದ? ತನ್ನ ಇಚ್ಛೆಯಿಂದ ಆ ಲಿಂಗ ಶರೀರದ ಅಂಟು ಕೊಟ್ಟ. ಕೊಟ್ಟ ಕ್ರಮ ಹೇಗೆ ಅಂದ್ರೆ ಹೇಳ್ತಾರೆ, ಆ ಲಿಂಗ ದೇಹ ಎಂಥದ್ದು ಅಂದ್ರೆ ಮೂರರಿಂದ ತಯಾರಾದದ್ದು. ಯಾವುದು ಅಂದ್ರೆ ಅವಿದ್ಯಾ ಕಾಮ ಕರ್ಮ. ಆ ಒಳಗಿರತಕ್ಕಂಥ ಅವಿದ್ಯಾ ಅಜ್ಞಾನ ಇದೆ, ಆ ಅಜ್ಞಾನವನ್ನ ತಾನೇ ಪಿಸಿಲೊಡೆಯುವಂತೆ ಮಾಡಿ ಅದರನ್ನ ಏಳು ಮೊಳಕೆ ಒಡೆಯುವಂತೆ ಮಾಡಿ ಆ ಏಳು ಮೊಳಕೆಗಳಿಂದ ಏಳು ಅಭಿಮಾನಗಳನ್ನ ಹುಟ್ಟಿಸಿ ಅದರ ಮೂಲಕ ಜೀವನನ್ನ ಕಟ್ಟಿ ಹಾಕ್ತಾನೆ. ಹೇಗೆ ಚಿಟ್ಟೆ ಚಿಕ್ಕ ಹುಳವನ್ನ ತಂದು ಗೂಡಿನಲ್ಲಿ ಇಟ್ಟು ಕಟ್ಟಿ ಹಾಕಿ ಅದನ್ನ ನೆನೆಯು ತನ್ನನ್ನೇ ನೆನೆಯುವಂತೆ ಮಾಡಿ ಆ ನೆನದ ಮೇಲೆ ಅದು ತನ್ನಂತೆ ಆಗಿ ಹೊರಬಂದರೆ ಅದನ್ನ ನೋಡಿ ಆನಂದ ಪಡುತ್ತೋ, ಹಾಗೆ ಭಗವಂತ ಈ ಲಿಂಗ ದೇಹದ ಅಂಟು ನಮಗಿಲ್ಲದಿದ್ದಾಗ ಆ ಲಿಂಗ ದೇಹವನ್ನೇ ಕಳೆಯಲಿಕ್ಕಾಗಿ ಅದರ ಅಂಟನ್ನು ಕೊಟ್ಟ. ಅಂಟನ್ನು ಕೊಟ್ಟು ನಮಗೆ ಸುಖಾಸುಖಾತ್ಮ ಸಂಸ್ಕೃತಿಯಲ್ಲಿಡುವ ಈ ಲಿಂಗ ದೇಹದ ಗುಣಗಳನ್ನ ಚೇತನಕ್ಕೆ ಸಂಬಂಧಗೈಸಿ. ಈ ಗುಣಗಳ ಸಂಬಂಧ ಚೇತನಕ್ಕೆ ಮಾಡಿದನಂತೆ. ಯದ್ಯಪಿ ಜೀವನಿಗೆ ಈ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿಗೆ ಸಂಬಂಧವಿಲ್ಲ, ಅದು ಅವನದ್ದಲ್ಲ ಸೊತ್ತು, ಆದರೆ ಅಂಟು ಕೊಡತಾ ಇದ್ದಾನೆ ಅಭಿಮಾನದ ಮೂಲಕ. ಅಭಿಮಾನದ ಮೂಲಕ ಭಗವಂತ ತನ್ನ ಇಚ್ಛೆಯನ್ನಿಟ್ಟು ಅಂಟು ಕೊಡುತ್ತಾನೆ. ಸರಿಯಾಗಿ ಹೇಳಬೇಕಾದರೆ ಬಟ್ಟೆ ಒಗಿತೇವೆ, ಕಲೆ ಆಗಿದೆ ಅದು ಹೋಗಬೇಕು, ಹಾಗೆ ಒಗೆದ್ರೆ ಏನಾಗುತ್ತೆ, ಹರಿದು ಹೋಗುತ್ತೆ. ಅದಕ್ಕೆ ನೀರಲ್ಲಿ ತೊಯಿಸಿ ಮತ್ತು ಅದನ್ನು ಒಗೆಯುತ್ತೇವೆ. ಶುದ್ಧ ಮಾಡಿದಾಗ ಆ ನೀರಿನ ಅಂಟಿನಿಂದಾಗಿ, ನೀರಿನ ಅಂಟಿಲ್ಲದಿದ್ದರೆ ಬಟ್ಟೆ ಒಗೆದರೆ ಬಟ್ಟೆ ಹರಿದು ಹೋಗುತ್ತೆ, ಆ ಹರಿದೋದ ಬಟ್ಟೆಯಲ್ಲಿ ಕಲೆ ಹಾಗೆ ಕೂತಿರುತ್ತೆ. ಆದರೆ ನೀರಿನ ಅಂಟು ಬಂದರೆ ಅವಾಗ ವಿಶೇಷವಾಗಿ ಬಟ್ಟೆ ಶುದ್ಧವಾಗಿ ಉಳಿಯುತ್ತೆ, ಕಲೆ ಮಾತ್ರ ಹೋಗಿಬಿಡುತ್ತೆ. ಇದು ನೀರಿನ ಅಂಟಿನ ತಾಕತ್ತು. ಹಾಗೆ ಭಗವಂತ ಜೀವನಿಗೆ ಲಿಂಗ ಶರೀರವೆಂಬ ಕಲೆಯನ್ನ ಕಳೆಯಲಿಕ್ಕಾಗಿ ತನ್ನ ಇಚ್ಛೆ ಎಂಬ ನೀರನ್ನು ಮಧ್ಯೆ ಇಟ್ಟು ಅದನ್ನು ಸಂಬಂಧ ಗೈಸಿದ. ಗೈಸಿ ಸುಖಾಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ, ಅಂದರೆ ಒಂದು ಕಡೆ ಪ್ರಕೃತಿಗೆ ಸಂಬಂಧಪಟ್ಟ ಸುಖ, ಪ್ರಕೃತಿಗೆ ಸಂಬಂಧಪಟ್ಟ ಅಸುಖ, ಈ ಎರಡನ್ನೂ ಕೂಡ ಕೊಡತಾ, ಹೇಗೆ ಬಟ್ಟೆಯನ್ನು ಒಗೆಯೋ ಕಾಲಕ್ಕೆ ಮೇಲಕ್ಕೆ ಬಿಸಿ ಹೋಗಿ ಹೊಡೆಯೋದು ಮತ್ತು ಕೆಳಗೆ ತೆಗೆಯೋದು ಅದ್ದೋದು ಈ ರೀತಿ ಮಾಡುತ್ತಾರೋ, ಹಾಗೆ ಜೀವನನ್ನ ಮೇಲು ಕೆಳಗೆ ಕುಪ್ಪಳಿಸಿ ಹಾಕ್ತಾ ಸುಖ ದುಃಖ ಎರಡನ್ನೂ ಕೊಡತಾ ಭಗವಂತ ಶುದ್ಧ ಮಾಡತಾ ಇದ್ದಾನೆ. ಅಥವಾ ಜೀವನನ್ನ ಹೇಗೆ ಮಗಳಂದ್ರೆ ಇನ್ನೊಬ್ಬ ಹುಡುಗಿಯ ಜೊತೆಗೆ ಸಂಬಂಧ ಮಾಡಿಸಿ ಮದುವೆ ಮಾಡಿ ಬಳಗವ ನೆರಹಿ ಮದುವೆ ಮಾಡಿ ಸಂತೋಷವಾಗಿ ಮನೆಯಲ್ಲಿಡುವ ರೀತಿಯಲ್ಲಿ ಭಗವಂತ ಜೀವನಿಗೆ ಕನ್ಯಾ, ಯಾವ ಕನ್ಯಾ ಅಂತ ಹೇಳಿದರೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಈ ಲಿಂಗದೇಹವೆಂಬ ಕನ್ಯಾ, ಅಂದರೆ ಪ್ರಧಾನವಾಗಿ ನಮ್ಮನ್ನು ಕಟ್ಟಿಹಾಕುವ ಮನಸ್ಸು, ಆ ಮನಸ್ಸಿನಿಂದ ವಿಶೇಷವಾಗಿ ಸಂಬಂಧನ ಮಾಡಿ ಅಂದರೆ ಪ್ರಕೃತಿ ಎಂಬ ಕನ್ಯಾ, ದುಷ್ಟ ಪ್ರಕೃತಿ ಅಂದರೆ ಲಿಂಗ ತ್ರಿಗುಣಾತ್ಮಕ ಲಿಂಗ ದೇಹವೆಂಬ ದುಷ್ಟ ಪ್ರಕೃತಿ, ಆ ಕನ್ನಿಕೆಯನ್ನ ತಾನು ಮದುವೆ ಆಗುವಂತೆ ಜೀವನಿಗೆ ಈ ಸಂಬಂಧ ಗೈಸಿ ಹೇಗೆ ತನ್ನವರನ್ನು ವಿಶೇಷವಾಗಿ ಬಂಧು ಬಳಗವ ನೆರಹಿ ಎಂದರೆ ಎಲ್ಲಾ ತತ್ವಾಭಿಮಾನಿಗಳನ್ನೆಲ್ಲ ಕರೆದು ಈ ದೇಹದಲ್ಲಿ ತತ್ವಾಭಿಮಾನಿಗಳ ಸಮ್ಮುಖದಲ್ಲಿ ಈ ಪ್ರಕೃತಿಯ ಅಂಟನ್ನು ದೇವ ಕೊಡುತ್ತಾನೆ. ಈ ಕನ್ಯೆಯ ಅಂಟನ್ನು ಕೊಟ್ಟು ಅವನಿಗೆ ಬರತಕ್ಕಂಥ ಈ ಸಂಸಾರದಲ್ಲಿ ಸುಖ ದುಃಖಗಳನ್ನು ಉಣಿಸಿ ಅವರನ್ನ ಇದನಿಂದ ಬಿಡುಗಡೆ ಮಾಡುತ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಗವಂತ ಸಂಬಂಧ ಮಾಡೋದು ನಾನಾ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಅಲ್ಲಿ ಹೇಳ್ತಾರೆ ಆ ಅಂಟು ನಾನೇ ಕರ್ತೃ ಎಂಬ ಅಂಟು, ಭಗವಂತನೇ ಪ್ರಧಾನವಾದ ಕರ್ತೃ, ನಾನು ಪರಾಧೀನ ಕರ್ತ, ಅವನು ಮಾಡಿಸಿದರೆ ಮಾಡುತ್ತೇನೆ ಎಂಬ ಎಚ್ಚರ ಇಲ್ಲದೆ ನಾನೇ ಎಲ್ಲವನ್ನ ಮಾಡಬಲ್ಲೆ ಎಂಬ ಅಭಿಮಾನ ಕೊಡುತ್ತಾನೆ. ಅಷ್ಟೇ ಅಲ್ಲ, ಫಲಭೋಗವನ್ನು ನಾನೇ ಪಡೆಯಬಲ್ಲೆ ಅಂತ ಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಆದ ಮೇಲೆ ಕಾರಕ ಸ್ವಾಮ್ಯಾಭಿಮಾನ, ನಾನು ನನ್ನ ಇಂದ್ರಿಯಗಳೆಲ್ಲ ನನ್ನ ಹತೋಟಿಯಲ್ಲೇ ಇವೆ ಅಂತ ಆ ರೀತಿಯಾದ ತಿಳುವಳಿಕೆ. ಈ ರೀತಿಯಾಗಿ ಕಾರಕ ಸ್ವಾಮ್ಯ ಅಭಿಮಾನ, ಕಾರಕಗಳೊಂದು ಇಂದ್ರಿಯಗಳು, ಇಂದ್ರಿಯಗಳೆಲ್ಲ ನನ್ನ ಹತೋಟಿಯಲ್ಲೇ ಇವೆ ಅಂತ ತಿಳ್ಕೊಂಡಿರೋದು. ಅದ ಮೇಲೆ ಫಲಸ್ವಾಮ್ಯಾಭಿಮಾನ, ಫಲವನ್ನು ಕೂಡ ನಾನೇ ಪಡೆಯಬಲ್ಲೆ, ಪಡೆದ ಫಲವನ್ನು ನಾನು ಉಣ್ಣಬಲ್ಲೆ ಅಂತದು ಫಲಭೋಕ್ತೃತ್ವಾಭಿಮಾನ. ಆದರೆ ಫಲಸ್ವಾಮ್ಯಾಭಿಮಾನ ಅಂತ ಹೇಳಿದರೆ ಫಲವನ್ನು ನಾನೇ ಪಡೆಯಬಲ್ಲೆ, ಐ ಆಮ್ ಏಬಲ್ ಟು ಗೆಟ್ ಇಟ್, ಈ ರೀತಿಯಾಗಿರತಕ್ಕಂಥ ಒಂದು ಅಭಿಮಾನ. ಆದ ಮೇಲೆ ನಾನಾ ರೀತಿಯಾಗಿರತಕ್ಕಂಥ ಅಭಿಮಾನಗಳನ್ನು ಹುಟ್ಟಿಸಿ ಜೀವನನ್ನ ಕಟ್ಟಿಹಾಕಿ ಅವನ ಕರ್ಮ ಕಳೆಯುವಂತೆ ಮಾಡಿ ಆ ಕರ್ಮ ಕಳೆದು ಹೋದ ಮೇಲೆ ಬಂಧನವನ್ನು ತಾನೇ ತೆಗೆದುಬಿಟ್ಟು ಉದ್ಧಾರ ಮಾಡುತ್ತಾನೆ ಶ್ರೀಹರಿ. ಇದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇದು ಸುಮ್ಮನೆ ಕೇಳಿಬಿಡೋದಲ್ಲ, ಸತತ ಭಗವಂತನ ಗುಣವನ್ನು ಇದು ಚಿಂತನೆ ಮಾಡುತ್ತಾ ಇದ್ರೆ ಹೇಗೆ ಚಿಂತನೆ ಮಾಡಬೇಕು ಅಂದರೆ ಆ ಒಳಗಿರತಕ್ಕಂಥ ಚಿಕ್ಕ ಹುಳ ಚಿಟ್ಟೆಯನ್ನೇ ಸದಾ ನೆನೆಯುತ್ತೆ. ನಾವು ಈ ಗೂಡಿನಲ್ಲಿದ್ದವರು ದೇವರನ್ನೇ ಸದಾ ನೆನೆಯಬೇಕು. ಏನಂತ ನೆನೆಯಬೇಕು? ಇದನ್ನೇ ನೆನೆಯಬೇಕಂತೆ. ಸ್ವಾಮಿ, ನೀನೇ ನನ್ನನ್ನು ಹೀಗಿಟ್ಟಿದ್ದೀಯ, ನನ್ನನ್ನು ಬಿಡುಗಡೆ ಮಾಡುವವ ನೀನೇ, ನೀನೇ ಕಟ್ಟಿ ಹಾಕಿದ್ದೀಯ, ನೀನೇ ಸ್ವತಂತ್ರ, ನಾನ ಸ್ವತಂತ್ರ, ಇದನ್ನೆಲ್ಲ ಹಾಗಲು ಇರಳು ಬಿಡದೆ ಅವನ ವ್ಯಾಪಾರವನ್ನ, ಅವನ ಗುಣಗಳನ್ನ, ಅವನ ರೂಪಗಳನ್ನ ನೆನೆದು 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 ಇದರಿಂದ ಬಿಡುಗಡೆ ಆಗ್ಬೇಕು ನಮಗೆ. ಆ ದೇವರ ನೆನಪು ಬಿಟ್ಟರೆ ಪ್ರಧಾನ ಸಾಧನೆ ಇನ್ಯಾವುದಿಲ್ಲ. ನಾವು ಸಾಧನೆ ಅಂದಕೊಳ್ಳೆ ಏನೋ ಒಂದು ಮುದ್ರಣಾನ ಹಚ್ಚಿಕೊಂಬುದು, ಸ್ನಾನ ಸಂಧ್ಯಾ ಪೂಜಾ ಇತ್ಯಾದಿ ಕರ್ಮಕಾಂಡವೇ ಪ್ರಧಾನ ಸಾಧನ ಅಂದುಕೊಳ್ಳುತ್ತೇವೆ. ಅದೆಲ್ಲ ಪ್ರಧಾನ ಸಾಧನೆ ಹೌದು, ಆದರೆ ಆ ಪ್ರಧಾನ ಸಾಧನಕ್ಕಿಂತ ಇನ್ನಾ ಪ್ರಧಾನವಾದ ಸಾಧನೆ ಯಾವುದು ಗೊತ್ತಾ? ಅದರಿಂದ ದೇವರ ನೆನಪು ಬರಬೇಕು. ಒಂದು ವೇಳೆ ದೇವರ ನೆನಪೇ ಬಾರದೆ ಈ ಎಲ್ಲಾ ಕರ್ಮಕಾಂಡ ಮುಗದಾದರೆ ಅವಾಗ ಹೇಳುತ್ತಾರೆ, ಶ್ರಮಯೇವ ಹಿ ಕೇವಲಂ, ಬರೇ ಒಣಶ್ರಮ ಆಗುತ್ತಷ್ಟೇ. ಅದರಿಂದ ಏನ ಕೇನ ಮಿಷೇಣ ಸಂತನ ಮಾದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜ ಯೋಹೋ ಇದಮೇವ ಸಾಧನ ಮೀರಿತಂ ಅಂತ ಹೇಳುತ್ತಾರೆ. ಅಂದರೆ ಅದು ಯಾವ ಸಾಧನೆ, ಸ್ನಾನ ಸಂಧ್ಯಾದಿ ಯಾವ ಕರ್ಮ ಮಾಡುತ್ತೀರೋ ಮಾಡಿ, ಅದರಿಂದ ಭಗವಂತನ ಪದಾರವೃಂದದಲ್ಲಿ ಆದರಪೂರ್ವಕವಾಗಿ ಸತತ ಮನಸ್ಸಿಡಲಿಕ್ಕೆ ಬಂತ, ಆ ಯಾವುದರಿಂದ ಬಂತೋ ಅದೇ ಪ್ರಧಾನ ಸಾಧನ ಅಂತ ಹೇಳುತ್ತಾರೆ. ಇಲ್ಲದಿದ್ದರೆ ದೇವರ ಪಾದದಲ್ಲಿ ಮನಸ್ಸು ಇಲ್ಲದೆ ಏನು ಕರ್ಮ ಮಾಡಿದರೂ ಕೂಡ ಅದು ವ್ಯರ್ಥವೇ ಆಗುತ್ತೆ. ಅದರಿಂದ ನಾವು ಇಡೀ ಜೀವನದ ಸಾಧನೆ ಅಂದರೆ ಬೆಳಿಗ್ಗಿನಿಂದ ರಾತ್ರಿವರೆಗೂ ಎಷ್ಟು ನಿಮಿಷಗಳು ಬದುಕಿರುತ್ತೇವೋ, ಎಷ್ಟು ಕ್ಷಣಗಳು ಬದುಕಿರುತ್ತೇವೋ, ಅಷ್ಟು ಕ್ಷಣ ಆದರಪೂರ್ವಕವಾಗಿ ದೇವರನ್ನ ನೆನೆಯುವುದೇ ಸಾಧನೆ. ಅದನ್ನ ನಾವು ನೋಟ್ ಮಾಡಿಕೋಬೇಕು. ಇವತ್ತು ಎಷ್ಟು ತಾಸುಗಳು ನಾನು ಎಚ್ಚರದಲ್ಲಿದ್ದೆ, ಆ ಎಚ್ಚರ ಇದ್ದ ಎಷ್ಟು ಗಂಟೆಗಳಲ್ಲಿ ಎಷ್ಟು ಹೊತ್ತು ದೇವರ ನೆನಪು ನನಗೆ ಬಂತು, ಏನು ಹೊರಗಿನ ಕಾರ್ಯಕ್ರಮಗಳಲ್ಲೂ ದೇವರ ನೆನಪು ಎಷ್ಟು ಹೊತ್ತು ಬಂತು, ದೇವರ ಕಾರ್ಯಕ್ರಮ ಅಂತ ಇಟ್ಟುಕೊಂಡ ಆಚಮನ ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಬಲಿಹರಣ ಇತ್ಯಾದಿಗಳಲ್ಲಿ ಪಾಠ ಪ್ರವಚನಾದಿಗಳಲ್ಲಿ ಏನೇನು ಮಾಡುತ್ತಾ ಇದ್ದೇನೆ ಅದರಲ್ಲಿ ದೇವರ ನೆನಪೆಷ್ಟು ಬಂತಯ್ಯ ಅಂತ ನೋಡಿದರೆ ಅದೆಷ್ಟು ಕಾಲ ಬಂತೋ ಅದನ್ನೇ ಸಾಧನ ಅಂತಾರೆ, ಮಿಕ್ಕದೆಲ್ಲ ಅಲ್ಲ. ಅಂದರೆ 8-9 ಗಂಟೆಯೋ ಬೆಳಗ್ಗಿಂದ ಸ್ನಾನ ಸಂಧ್ಯಾ ಪೂಜಾ ಎಲ್ಲಾ ಮಾಡಿ ಮುಗಿಸಿದ್ರು ಕೂಡ 8 ನಿಮಿಷವೂ ದೇವರಲ್ಲಿ ಮನಸ್ಸು ಬಾರದಿದ್ದರೆ ನಮ್ಮ ಸಾಧನೆ 8 ನಿಮಿಷವೂ ಆಗಿಲ್ಲ ಅಂತ ದೊಡ್ಡವರು ಹೇಳುತ್ತಾರಷ್ಟೇ ಹೊರತು 8 ಗಂಟೆ ಸಾಧನೆ ಮಾಡಿದ ಅಂತ ಯಾರೂ ಹೇಳಲ್ಲ. ದೇವರ ಮನೆಯಲ್ಲಿ ಕೂತದ್ದೇನೋ 8 ಗಂಟೆ, ಆದರೆ ದೇವರಲ್ಲಿ ಮನಸ್ಸಿಟ್ಟದ್ದೇನೋ 8 ನಿಮಿಷವೂ ಇಲ್ಲ. ಅಂಥ ಕಾಲಕ್ಕೆ ದೊಡ್ಡವರನ್ನ ರಾಯರನ್ನ ಕೇಳಿದ್ರೆ, ಸ್ವಾಮಿ ನಾನು 8 ಗಂಟೆ ಸಾಧನೆ ಮಾಡಿದೆ ಇವತ್ತು ಅಂದರೆ, ಎಲ್ಲ ನೀ ಮಾಡಿದ್ದು 8 ನಿಮಿಷವೂ ಇಲ್ಲ ಅಂತ ಹೇಳುತ್ತಾರೆ. ಯಾಕೆ? ಆ ಮಿಕ್ಕ 8 ಗಂಟೆ ದೇವರ ನೆನಪಿಲ್ಲದೆ ಕಳೆದ ಕರ್ಮ ಕಾಂಡ ಮಾಡಿದ್ದೆಲ್ಲ ಎಲ್ಲ ವ್ಯರ್ಥವೇ ಅಂತ ಹೇಳುತ್ತಾರೆ. ಹಾಗಾದ್ರೆ ಬಿಡಬೇಕಾ ಅಂದ್ರೆ ಬಿಡಬೇಡಿ. ತಾತ್ಪರ್ಯ ಏನು? ವೇದೋಕ್ತ ಕರ್ಮಾನುಷ್ಠಾನ ಏನು ಬಿಡದೆ ಮಾಡಿ, ಆ ಮಾಡುವಾಗ ದೇವರಲ್ಲೇ ಮನಸ್ಸಿಡಲಿಕ್ಕೆ ಪ್ರಧಾನವಾಗಿ ಗುರಿ ಇಡಿ ಎಂಬುದನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ಅದೇ ಪ್ರಧಾನವಾದ ಸಾಧನೆ. ನಂತರ ತೃಣಕೃತಾಲಯದೊಳಗೆ ಪೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ಪೊರಮಟ್ಟು ಅನಲ ನಿರವನು ತೋರಿ ತೋರದಲಿಪ್ಪತ್ತೆರದಂತೆ ವನಜ ದಂಡದೋಳ್ ಅಖಿಲ ಜೀವರ ತನುವಿನೊಳ ಹೊರಗಿದ್ದು ಕಾಣಿಸದೆ ಅನಿಮಿಶೇಷನು ಸಕಲ ಕರ್ಮವ ಮಳ್ಪನವರಂತೆ. ಇಲ್ಲೇನೋ ಹರಿಕಥಾಮೃತ ಸಾರ ಓದಿದಾಗ, ಪ್ರವಚನಗಳು ಕೇಳಿದಾಗ, ಪಾಠಕ್ಕೆ ಹೋದಾಗ ದೇವರೆಲ್ಲಾ ಕಡೆ ಇದ್ದಾರೆ ಅಂತ ಹೌದು ಹೌದು ಅನಿಸ್ಬಿಡುತ್ತೆ. ಒಂದು ಸಲ ಹೊರಗೋಗಿ ನೋಡಿದ್ರೆ ಎಷ್ಟೆಷ್ಟು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಎಷ್ಟು ಕಾರುಗಳು ಜೀಪುಗಳು ಸರಸರಣೆ ಹೋಗ್ತಾ ಇರುತ್ತೆ, ಎಲ್ಲರೂ ತಿರುಗಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ಇವರೆಲ್ಲರಲ್ಲಿ ದೇವರಿದ್ದಾರಾ ಅಂದ್ರೆ ಕ್ವಶನ್ ಮಾರ್ಕ್ ಬರ್ತಾ ಇರುತ್ತೆ ಮನಸ್ಸಿಗೆ, ಹೌದಾ 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 ಅಂತಾನೆ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ನಮಗೆ ಕಾಣಿಸುವ ಸಕಲರಲ್ಲೂ ಕೂಡ ಹೇಗಿದ್ದಾನೆ ಅಂದ್ರೆ, ಒಂದು ಬಿದುರಿನ ಬುಟ್ಟೆ, ಆ ಬಿದುರಿನ ಬುಟ್ಟೆ ಅದರೊಳಗೆ ಅಗ್ನಿಯನ್ನಿಟ್ಟು ಅದರ ಧೂಪ ಹಾಕಿದರೆ ಅದರಲ್ಲಿ ಹೊಗೆ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಹೊರಬಂದು ಆ ತೂತುಗಳಿಂದ ಹೊರಬರ್ತಾ ಇರುತ್ತೆ. ಪ್ರತಿಯೊಂದರಿಂದ ಬರುತ್ತೆ ಅಂತಲ್ಲ, ಎಲ್ಲಿಂದ ಕೆಲವು ದೊಡ್ಡದಿದ್ರೆ ಅಲ್ಲಿಂದ ಬರುತ್ತೆ, ಕೆಲವು ಇಲ್ಲದಿದ್ರೆ ಅಲ್ಲಿಂದ ಬರಲ್ಲ. ಆದರೆ ಆ ಹೊರಗೆ ಬರುವಂತಹ ಹೊಗೆಯನ್ನು ನೋಡಿದಾಗ ಏನಂತ ಗೊತ್ತಾಗುತ್ತೆ, ಒಳಗೆ ಅಗ್ನಿ ಇದೆ ಎಂದು ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೆ ತೃಣಕೃತಾಲಯದೊಳಗೆ ಪೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ಪೊರಮಟ್ಟು ಅನಲ ನಿರವನು ತೋರಿ ತೋರದಲ್ಲಿ ಇಪ್ಪತ್ತೆರದಂತೆ ಆ ಕೆಂಡ ಇದೆ ಅಂತ ತೋರುತ್ತೆ, ಇಲ್ಲ ಅಂತನೂ ಒಂದ್ಸಲ ತೋರುತ್ತೆ. ತೋರಿ ತೋರದಲ್ಲಿ ಅಂದ್ರೆ ಹೆಚ್ಚು ಕಾಲ ತೋರೋದಿಲ್ಲ. ಅದೇ ತರ ಭಗವಂತ ಎಲ್ಲರ ಬ್ರಹ್ಮಾಂಡದೊಳಗೆ ಎಲ್ಲಾ ಜೀವರ ತನುವಿನೊಳ ಹೊರಗಿದ್ದು ಎಲ್ಲರ ಒಳಗೂ ಹೊರಗೂ ತಾನೇ ಇದ್ದುಕೊಂಡು ಕಾಣಿಸದೆ ನೋಡಿ, ಇಷ್ಟು ಕಾಲ ಆಯಿತು, ಈಗೇನೋ ಹರಿಕಥಾನುಸಾರ ಪ್ರವಚನ ಅದು ಕೇಳ್ತಾ ಇದೀವಿ, ದೇವರಿದ್ದಾರೆ ಅದು ಕನ್ಫರ್ಮ್ ಆಗಿಲ್ಲ, ದೇವರಿದ್ದಾರಂತೆ 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 ಇದು ಜಪ ಆಗ್ತಾ ಇದೆ. ಮತ್ತಿಷ್ಟು ಕಾಲ ನಮ್ಮೊಳಗೆ ಇರುವ ದೇವರು ಯಾಕ್ರೀ ನನಗೆ ಕಾಣಿಸಿ, ಒಂದು ದಿವಸ ಆದ್ರೂ ಕನಸಿನಲ್ಲಿ ಕಾಣಿಸಿ ನಾನು ಹೀಗೆ ಮಾಡ್ತಾ ಇದ್ದೆ ಅಂತ ಹೇಳಬಹುದಲ್ಲ. ಹೇಳಲೇ ಇಲ್ಲ, ದೇವರ ಕಂಟೇ ಇಲ್ಲ, ದೇವರೆಲ್ಲೋ ನಾವೆಲ್ಲೋ, ಇಷ್ಟು ಕಾಲ ಕಳೆದದ್ದಾಯಿತು. ಆದರೆ ನಮ್ಮೊಳಗೆ ನಾವು ಅವನ ಮುಖ ನೋಡದಿದ್ರು ಕೂಡ ನಮಗಾಗಿ ಒದ್ದಾಡತ, ನಮ್ಮ ಸುತ್ತು ತಿರುಗಾಡತ, ಅವನಿಷ್ಟು ಮಾಡ್ತಾ ಇದ್ದಾನಲ್ರಿ. ಅದಕ್ಕೆ ಹೇಳ್ತಾ ಇದ್ದಾರೆ, ವನಜ ಜಂಡದೋಳ್ ಅಖಿಳ ಜೀವರ, ಒಂದೋ ಎರಡೋ ಮನುಷ್ಯರು ಮಾತ್ರ ಏನು, ಬ್ಯಾಕ್ಟೀರಿಯಾ ಒಳಗ್ ಕೂಡ ಅವನೇ ಕೂತಿದ್ದಾನೆ. ಎಲ್ಲರ ಶರೀರದಲ್ಲಿ, ಶರೀರದ ಒಳಗೂ ಹೊರಗೂ ತಾನೇ ಇದ್ದು ಕಾಣಿಸದೆ, ಯಾರಿಗೂ ಕಾಣಿಸದೆ ಅನಿಮಿಶೇಷನು, ದೇವತೆಗಳಿಗೆ ಒಡೆಯ ಸ್ವಾಮಿ ಅಂಥ ಸ್ವಾಮಿ ಅನಿಮಿಶೇಷನು ಅಂತ ಹೇಳಿದರೆ ಅರ್ಥ ನೋಡಿ, ಎಲ್ಲರ ಒಳಗೂ ಹೊರಗೂ ಇರ್ತಾನೆ, ಎಲ್ಲರಿಗೂ ನಿದ್ದೆ ಕೊಡ್ತಾನೆ, ತಾನು ನಿದ್ದೆ ಮಾಡಲ್ಲ. ಯಾಕೆ ಅಂದ್ರೆ ಅನಿಮಿಷರು ಅಂದ್ರೆ ನಿಮೇಶ ಅಂದ್ರೆ ಕಣ್ಣಿನ ರೆಪ್ಪೆ ಹಾಕುವುದು, ಅನಿಮಿಷರು ಅಂದ್ರೆ ಆ ಕಣ್ಣಿನ ರೆಪ್ಪೆ ಹಾಕದೇ ಇದ್ದವರು, ನಿದ್ದೆಯೇ ಇಲ್ಲದವರು. ಯಾರು ಅಂತ ಹೇಳಿದರೆ ದೇವತೆಗಳು. ಆ ದೇವತೆಗಳಿಗೆ ಈಶ, ಅವರಿಗೆ ನಿದ್ದೆ ಕೊಡದೇ ಇರುವವ ಈತ, ಇವನ್ ನಿದ್ದೆಯಲ್ಲಿ ಬರುತ್ತೆ. ಆ ರೀತಿಯಲ್ಲಿ ಎಲ್ಲರೂ ನಿದ್ದೆ ಮಾಡುವಾಗ ನಿದ್ದೆ ಕೊಟ್ಟು ಅವರಿಗೆ ನಿದ್ದೆ ಕೊಡುವಂತಹ ಸ್ವಾಮಿ ತಾನೇ ನಿದ್ದೆ ಇಲ್ಲದೆ ಎಲ್ಲರನ್ನು ಕಾಯ್ತಾ ಇದ್ದಾನೆ. ಅಂದ್ರೆ ಕಣ್ಣಲ್ಲಿ ಬತ್ತಿ ಹಾಕೊಂಡು ತಾಯಿ ಮಕ್ಕಳನ್ನ ಕಾಯ್ತಾಳೆ ಅಂತ ಹೇಳ್ತಾರಲ್ಲ, ಆ ತರ ಎಲ್ಲರನ್ನು ಮಾಡತಾ ಸಕಲ ಕರ್ಮವ ಮಳ್ಪನವರಂತೆ, ಅವರವರ ವಿಶೇಷವಾಗಿರತಕ್ಕಂಥ ಯೋಗ್ಯತೆಯಂತೆ, ಅವರ ಕರ್ಮಾನುಸಾರವಾಗಿ ಭಗವಂತ ಅವರವರ ಮುಂದಿನ ಕರ್ಮಗಳನ್ನ ತಾನೇ ಮಾಡಿ ಮಾಡಿಸ್ತಾ ಬರ್ತಾ ಇರ್ತಾನೆ. ಇದು ಎಲ್ಲೋ ಅಲ್ಲ, ನಮ್ಮಲ್ಲೇ ಸ್ವಾಮಿಯ ಚಿಂತನೆಯನ್ನು ಈ ತರ ಮಾಡಬೇಕು ಅಂತ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ.